ಕಹಾ ತುಲರಾಮನ ಭೇಜುಹು, ನಿನ್ನ ಕಂಪೇರ್ ಮಾಡಿ ಬೇರೆ ಕ್ಷೇತ್ರ ಯಾವುದೂ ಇಲ್ಲ, ಎಲ್ಲ ಮಣ್ಣಿನ ಭೂಮಿಗಳು, ನೀನು ಬೆಳ್ಳಿಯ ಭೂಮಿ, ನೀನು ಭಾರಿ ದೊಡ್ಡ ಕ್ಷೇತ್ರ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇದೊಂದು ಬಹಳ ಇಂಪಾರ್ಟೆಂಟ್. ಇದು ವಿಠ್ಠು ಸಹಸ್ರ ಮನೆಯಲ್ಲೇ ಹೇಳ್ತೇವೆ, ಸಿದ್ಧಿ ಬರ್ತದೆ. ಅದು ನದಿ ತೀರದಲ್ಲಿ ಹೇಳಿ, ಸಿದ್ಧಿ ಜಾಸ್ತಿ ಬರ್ತದೆ. ಆಗ ದೇವಸ್ಥಾನದಲ್ಲಿ ಹೇಳಿ, ಇನ್ನೂ ಸಿದ್ಧಿ ಜಾಸ್ತಿ ಆಗತ್ತಾಗ. ಉಡುಪಿಯಲ್ಲಿ ಹೇಳಿ, ಇನ್ನೂ ಜಾಸ್ತಿ ಆಗತ್ತಾಗ. ಅದು ದೇವಸ್ಥಾನ ಕೂತ್ಕೊಂಡು ಹೇಳಿ, ಇನ್ನೂ ಜಾಸ್ತಿ ಆಗತ್ತಾಗ. ಇನ್ನೂ ಸಾವಿರ ಒಳಗೆ ಕೂತ್ಕೊಂಡು ಇನ್ನೂ ಜಾಸ್ತಿ ಆಗುತ್ತೆ. ಸಿದ್ಧಿ ಎಂಬುದು ಯಾವಾಗಲೂ ಕೂಡ ಕ್ಷೇತ್ರ, ಆ ಸ್ಥಳ. 12 ಗಂಟೆ ಮಾಡೋದಕ್ಕೆ ಬೆಳಿಗ್ಗೆ 6 ಗಂಟೆ ಮಾಡಿ, ಸಿದ್ಧಿ ಜಾಸ್ತಿ ಬರುತ್ತಾಗ. 12 ಗಂಟೆ ಯಾರು ದೇವತೆ ಕ್ಲೋಸ್ ಮಾಡ್ತಿರ್ತಾರೆ ಆಫೀಸ್ನ, ಮಾಡಿ ಉಪಯೋಗ ಇಲ್ಲ. ಅಷ್ಟು ಮಧ್ಯಾಹ್ನ ರಾತ್ರಿ ಮಾಡಿ ಪ್ರಯೋಜನ ಇಲ್ಲ. ಪಾರಾಯಣ ಮಾಡಬಹುದು, ಜಪ ಮಾಡೋದಕ್ಕೆ ಮಾತ್ರ ಮಧ್ಯಾಹ್ನದೊಳಗೆ ಮಾಡಬೇಕು. ಯಾವಾಗಲೂ ಕೂಡ ವಿಶೇಷವಾಗಿ ಉಪವಾಸದಿಂದನೇ ಮಾಡಬೇಕು. ತಿಂದು ಕಾಫಿ ಕುಡಿದೆಲ್ಲ ಮಾಡಿದರೆ ಸಿದ್ಧಿ ಕಡಿಮೆ ಆಗಿಬಿಡುತ್ತೆ. ಆದರೆ ಅಶಕ್ತರು ಮಕರ ಮಾಡಿಕೊಳ್ಳಿ, ಶಕ್ತಿ ಇದ್ದವರು ಹಾಗೆ ಮಾಡಬಾರದು. ಅಂದರೆ ಒಂದೇ ಪುಣ್ಯವನ್ನ, ಒಂದೇ ಕೆಲಸವನ್ನ ಎಲ್ಲಿ ಮಾಡ್ತೇವೆ, ಹೇಗೆ ಮಾಡ್ತೇವೆ, ಯಾತಕ್ಕೆ ಮಾಡ್ತೇವೆ, ಅದೆಲ್ಲ ಅದರ ಮೇಲೆ ಫಲ ಜಾಸ್ತಿ ಆಗ್ತದೆ, ವೇರಿ ಆಗ್ತಾ ಹೋಗ್ತದೆ ಫಲ. ಅದಕ್ಕೆ ಅವ್ರು ಪಾಜಕದಲ್ಲಿ ಸೇವೆ ಮಾಡಲಿಲ್ಲ, ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಒಂದು ದಿವಸ ಆಯ್ತು, 2 ದಿವಸ ಆಯ್ತು ಸೇವೆ ಶುರು ಮಾಡಿದರಂತೆ. ಸೇವೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಫಲಕ್ಕೆ ಹೆಚ್ಚೆಚ್ಚು ಸೇವೆ ಮಾಡಬೇಕು. ಇದು ಡಾಕ್ಟರ್ ಆಗಬೇಕು, 2 ದಿವಸ ಡಾಕ್ಟರ್ ಆಗ್ತಾನ? ಸಾಧ್ಯ ಇಲ್ಲ. ಎಷ್ಟು ಕಷ್ಟಪಡಬೇಕಾಗುತ್ತೆ ಅದಕ್ಕೆ, ಇಂಜಿನಿಯರ್ ಕಷ್ಟಪಡಬೇಕಾಗತ್ತೆ. ಇದು ಫಿಟರ್ ಆಗ್ಬೋದು, ಬೇಕಾದರೆ ಕಾರ್ಪೆಂಟರ್ ಆಗ್ಬೋದು, ಆದರೆ ಅಧಿಕೃತವಾದ ಇಂಜಿನಿಯರ್ ಆಗಬೇಕು, ತುಂಬ ಓದಬೇಕಾಗ್ತದೆ. ನಮ್ಮ ಜನ ಏನ್ ಮಾಡ್ತೇವೆ ಗೊತ್ತೇನು, 4 ದಿವಸ ವಿಷ್ಣು ಸಹಸ್ರನ ಹೇಳ್ತೇವೆ, ಕೆಲಸ ಆಗೋದಿಲ್ಲ, ಬಿಟ್ಟು ಬಿಡ್ತಾನೆ, ಯಾವುದೋ ಒಂದು ಬೇರೆ ಸೋತ ಶುರು ಮಾಡಿಬಿಡ್ತಾನೆ. ಹಾಗಲ್ಲ, ದೊಡ್ಡ ಫಲವಾದ್ರಿಂದ ಇಟ್ಸ್ ಟೇಕ್ಸ್ ಟೈಮ್ ಅಂತ ಅರ್ಥ. ತೆಂಗಿನ ಗಿಡ 3 ದಿವಸ ಬೆಳೆ ಕೊಡುತ್ತಾ? 1 ವರ್ಷಗಟ್ಟಲೆ ಕಾಯ್ಬೇಕು ತೆಂಗಿನ ಗಿಡಕ್ಕೆ. ಕೆಲವು ಕಾಂಗ್ರೆಸ್ ದಿವಸ ಬೆಳೀತಾ ಇರುತ್ತೆ, ಅದು ಒಂದು ತೆಗೆದಾಗಲೇ ಬೆಳೀತಿರುತ್ತೆ. ಅಂದ್ರೆ ಕೆಟ್ಟ ಪದಾರ್ಥ ಬೇಗ ಬೆಳೆ ಹಾಗೆ ಒಳ್ಳೆ ಪದಾರ್ಥ ಬೆಳೆಯೋದಿಲ್ಲ. ದೀರ್ಘವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಹೇಗೆ ಮಾಡಿದರು ಅಂದ್ರೆ, ಭೇಜೇ ಭುಜಂಗ ಶಯನಂ ದುಷಡಬ್ಧ ಕಾಲಂ, 12 ವರ್ಷ ಸೇವೆ ಮಾಡಿದ್ರಂತ. 12 ವರ್ಷ ಸೇವೆ ಮಾಡ್ತಾ ಇದ್ದಾರೆ, ಪಾದಕ್ಕೆ ವಾಪಸ್ ಹೋಗಿಲ್ಲ, ಗಂಡನ ತಿಬ್ಬರಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ ಸೇವೆ ಕ್ರಮ ವರ್ಣನೆ ಮಾಡ್ತಾರೆ, ಬಹಳ ಮುಖ್ಯವಾದ ಕ್ರಮ ಅದು. ಸೇವೆ ಮಾಡೋರು ಮಂತ್ರಾಲಯಕ್ಕೆ ಹೋಗಿದ್ದೇವೆ ಅಂತ ಹೇಳ್ತಾರೆ. ಅವ್ರಿಗೆ ಸೇವೆ ಅಷ್ಟೇ ಕೇಳಿದ್ರೆ ನಮ್ಮ ಪುಣ್ಯ ಅಷ್ಟೇ. ಹೇಗೆ ಮಾಡಿದ್ರಿ ಅಂತ ಕೇಳಿದ್ರೆ, ಇಂಥ ಸೇವೆ ದಾರಿ ಒಲಿತಾರಲ್ಲ, ಎಷ್ಟು ಕರುಣಾಡಗಳು ಅಂತ ಹೇಳಬೇಕು, ಅವ್ರದ್ದು ಬೇರೆ ದಾರಿ ಇಲ್ಲ. ಅದಕ್ಕೆ ಸೇವೆ ಸರಿಯಾಗಿ ಮಾಡಬೇಕು. ತೀವ್ರೈಹಿ ಪಯೋವ್ರತ ಮುಖೈಹಿ ವಿವಿಧೈಹಿ ರಥಾಗ್ರೈಹಿ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮೌ ಸಂಪೂರ್ಣ ಪುರುಷ ಮತೋಷಯತಾಂ ನಿತಾಂತಂ ದೇವೇರಿತಾವಿವ ಪುರ ಅದಿತಿ ಕಶ್ಯಪೌತೌ. ಅವ್ರು ಹೇಗೆ ಸೇವೆ ಮಾಡಿದ್ರು ಅಂದ್ರೆ, ಅದಿತಿ ಕಶ್ಯಪರು ವಾಮದ್ರೂಪಿ ಪರಮಾತ್ಮ ಅವತಾರ ಮಾಡಲಿ ಅಂತ ಸೇವೆ ಮಾಡಿದ್ರಲ್ಲ, ಹಾಗೆ ಮಾಡಿದ್ರು ಅಂತ ಹೇಳುತ್ತಾರೆ. ತೀವ್ರೈಹಿ ಪಯೋವ್ರತ ಮುಖೈಹಿ, ಪಯೋವ್ರತ ಮೊದಲಾದ ಅನೇಕ ವ್ರತಗಳನ್ನು ಮಾಡಿದ್ರಂತೆ. ಪಯೋವ್ರತ ಅಂದ್ರೆ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಪಾಡ್ಯದಿಂದ ದ್ವಾದಶಿಯವರೆಗೆ ಮಾಡತಕ್ಕಂತ ವಿಚಿತ್ರವಾದ ವ್ರತ ಅದು ಒಂದು. ಹಾಲು ಮಾತ್ರ ತಗೊಳ್ಳೋ ವ್ರತ ಅದು ಒಂದು. ಈ ಚಾತುರ್ಮಾಸ್ಯ ಇದೆಯಲ್ಲ, ಮೂರನೇ ವ್ರತ ಹಾಲು ಮಾತ್ರ ಬಿಡಬೇಕಲ್ಲಿ, ಇಲ್ಲಿ ಹಾಲು ಮಾತ್ರ ತಗೊಳ್ಬೇಕು, ವಿಚಿತ್ರವಾದ ವ್ರತ ಅದು ಒಂದು. ಆ ಪಯೋವ್ರತ ಅಂದ್ರೆ ಹಾಲು ತಗೊಳ್ಳೋ ವ್ರತ, ಇಷ್ಟಿರೋ ವ್ರತ ಹಾಲು ಬಿಡೋ ವ್ರತ ಇದು ಒಂದು. ವ್ರತ ಗೊತ್ತಿದ್ರೆ ತಾನೆ ಬಿಡೋದು ತಗೊಳ್ಳೋದು ಅದೇ ಗೊತ್ತಿರೋದಿಲ್ಲ, ವ್ರತ ಎಲ್ಲ ಬಿಡೋದೇ ಆಗಿದೆ ನಮಗೆ, ಆದ್ರಿಂದ ಮಾಡೋ ಪ್ರಶ್ನೆ ಇಲ್ಲ. ಚಾತುರ್ಮಾಸ್ಯ, ವಿಷ್ಣು ಪಂಚಕ, ಏಕಾದಶಿ ಮೊದಲಾದ ವ್ರತಗಳನ್ನು ಮಾಡಿ ಮಾಡಿ ಮಾಡಿದರೆ ಏನಾಗುತ್ತೆ ಅಂತ ಹೇಳುತ್ತಾರೆ. ತೌ ದೇಹ ಶುದ್ಧಿ ಮತಿ ಮಾತ್ರ ಮಥಾಲಭೇತಾಂ, ಬಾಡಿ ಪ್ಯೂರ್ ಬಾಡಿ ಆಯ್ತಂತೆ, ಅಶುದ್ಧವಾದ ದೇಹವಾಯ್ತಂತೆ. ಇದು ಬಹಳ ಮುಖ್ಯ ಇದು, ಅತಿ ಶುದ್ಧವಾದ ದೇಹ ಆಯಿತು. ಮುಂದೆ ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ. ಯಾತಕ್ಕೆ ಗೊತ್ತಾ? ತುಂಬಾ ಶುದ್ಧರವರು ಬರಬೇಕಾದ್ರೆ ಎಷ್ಟು ಪ್ಯೂರ್ ಆಗಿರ್ಬೇಕು ಮನೆ. ನಾಳೆ ಸ್ವಾಮಿ ಮನೆಗೆ ಬರ್ತಾರೆ ಪಾದ ಪೂಜೆಗೆ, ಎಲ್ಲ ತೊಳೆದು ಇದು ಮಾಡಿ ಕ್ಲೀನ್ ಮಾಡಿ ಕರೆಸೋರು, ಇಲ್ಲದವರು ಬಿಟ್ಟೋರು ವಿಷಯ ಬಿಟ್ಟುಬಿಡಿ. ಕರೆಸೋರು ಎಷ್ಟೇ ಇದು ಮಾಡ್ತಾರೆ, ಒಳ್ಳೆ ಚೇರ್ ತರ್ತಾರೆ, ಇದಕ್ಕೆ ಏನೋ ಹಾಸ್ತಾರೆ, ಹೊರದಿದ್ರೆ ಕಾಡಬಾರ್ದು ಒಂದು ಓದಿಸ್ತಾರೆ ಪಾಪ, ಏನೋ ಒಂದು ಮಾಡ್ತಾರೆ. ಯಾತಕ್ಕೆ? ದೊಡ್ಡವರು ಬರ್ತಾರೆ ನಮ್ಮ ಮನೆ, ದೊಡ್ಡವರು ಬರಬೇಕಾದ್ರೆ ಎಷ್ಟೆಲ್ಲ ಸಿದ್ಧತೆ ಮಾಡ್ಕೋತೇವಲ್ಲ, ಆ ರೀತಿ ದೊಡ್ಡವರು ಹೊಟ್ಟೆಯೊಳಗೆ ಕೊಡಬೇಕಾಗಿದೆ, ಗಮನಿಸ್ಬೇಕು. ನಾವೀಗ ಒಳಗೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ವಲ್ಲ, ಶುದ್ಧ ದೇಹ ಪಡಿತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಏಕಾದಶಿ ವ್ರತ ಮಾಡಿಕೊಂಡೇನಾದರೂ ಗರ್ಭಧಾರಣೆ ಮಾಡಿದರೆ ಒಳ್ಳೆ ಚೇತನ ಹುಟ್ಟುತ್ತಾನೆ, ಇಲ್ಲದ ರಾಕ್ಷಸ ಚೇತನ ಹುಟ್ಟುತ್ತಾರೆ ಅಷ್ಟೇ. ಮೈಲಿಗೆಲ್ಲಿ ಯಾರು ಬರ್ತಾರೆ? ಕೆಟ್ಟ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಅಷ್ಟೇ. ದುರ್ಯೋಧನಂತ ಮಕ್ಕಳು ಹುಟ್ಟು ಏನು ಉಪಯೋಗ ಅದರಿಂದ? ಅದರಿಂದ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತಿದ್ರೆ ಶಾಸ್ತ್ರೋಕ್ತವಾದ ನಿಯಮಗಳನ್ನು ಅನುಸಂಧಾನ ಮಾಡಿ ಪಾಲನೆ ಮಾಡಬೇಕು. ಅದು ಸುಲಭ ಅಲ್ಲ, ಕಷ್ಟ. ತೀವ್ರೈಹಿ ಪಯೋವ್ರತ ಮುಖೈಹಿ ವಿವಿಧೈಹಿ ವ್ರತಾಗ್ರೈಹಿ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮವು. ಒಳ್ಳೆ ಮಗ ಬೇಕು ಅಂದ್ರೆ ಒಳ್ಳೆ ಸಮಪಟ್ಟು ಪಡಿಬೇಕು. ಸಾಧನಶ್ಯೋತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನೋಯು, ಆಚಾರ್ಯರ ಮಾತು. ನೀವು ಸಾಧನೆ ಚೆನ್ನಾಗಿ ಮಾಡಿದರೆ ಒಳ್ಳೆ ಸಿದ್ಧಿ ಬರುತ್ತದೆ. ಫಸ್ಟ್ ಕ್ಲಾಸ್ ಪಾಸ್ ಆದ ಒಳ್ಳೆ ಕೆಲಸ ಸಿಗ್ತದೆ, ಫಸ್ಟ್ ರ್ಯಾಂಕ್ ಬಂತು ಕರೆದು ಕೊಡ್ತಾರೆ, ಸೆಕೆಂಡ್ ಕ್ಲಾಸು ನಾಳೆ ಬಾ ಅಂತಾರೆ, ಆಮೇಲೆ ಬರಲೇಬೇಡ ಅಂತ ಅಂತಾರೆ. ಹಾಗಾಗ್ತದೆ, ಅದಕ್ಕೋಸ್ಕರ ಒಳ್ಳೆ ಸಾಧನೆ ಮಾಡಬೇಕಂತ. ಒಳ್ಳೆ ಸಾಧನೆ 12 ವರ್ಷ ಮಾಡ್ತಾರೆ, 12 ವರ್ಷಗಳ ಕಾಲ ಮಾಡ್ತಾರೆ. ಅದರ ಫಲ 12 ಸ್ತೋತ್ರ ಬರೆಯುವಾಗ ಹುಡ್ತಾನೆ, ಅದು ಭಾರಿ ವಿಶೇಷ. ದ್ವಾದಶ ವರ್ಷಗಳ ಸೇವೆಯ ಫಲ ದ್ವಾದಶ ಸ್ತೋತ್ರ ಬರೀತಕ್ಕಂಥ ಪುಣ್ಯಾತ್ಮರು, ಅಂಥ ಸ್ತೋತ್ರನೇ ಮತ್ತೊಂದಿಲ್ಲ, ಅಂತ ಸ್ತೋತ್ರ ಬರೀತಕ್ಕಂಥ ಮಗ ಹುಟ್ಟುತ್ತಾ ಇದ್ದಾರೆ. ನಾವು 12 ಸೇವೆ ಮಾಡಿದರೆ ನೀವು ದ್ವಾದಶ ಸ್ತೋತ್ರ ಬರೆಯೋ ಮಗ ಹುಟ್ಟಬಾರದು, ಓದೋ ಮಗ ಹುಟ್ಟಿದ್ರೆ ಸಾಕಾಗಿದ್ದಾರೆ. ದ್ವಾದಶ ನಿತ್ಯ ಪಾರಾಯಣ ಮಾಡ್ತಾನೆ, ದ್ವಾದಶ ಇದೇ ಅಂತ ಗೊತ್ತಿಲ್ಲ ಅನೇಕ ಜನಗಳಿಗೆ, ದ್ವಾದಶ ಸ್ತೋತ್ರ ಅಂತ ಒಂದಿದೆ ಅಂತಾನೆ ಗೊತ್ತಿಲ್ಲ. ಮಾಧುರ ಏನ್ ಮಾಡಬೇಕು ತಗೊಂಡದ್ರಿಂದ? ಆಚಾರ್ಯ ಹೇಳ್ತಾರೆ, ದ್ವಾದಶ ಸ್ತೋತ್ರ ಅಂತಿಂತ ಸ್ತೋತ್ರ ಅಲ್ಲ, ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾದ್ರಮಾ ಹರಿಮನಃ ಪ್ರಿಯಮುತ್ತಮಾರ್ಥಂ ಭಕ್ತ್ಯಾ ಪಠೆ ತ್ಯಜಿತಮಾತ್ಮನಿ ಸನ್ನಿಧಾಯ ಯ ಸ್ತೋತ್ರ ಮೇತದಭಿಯಾತಿ ತಯೋರಭೀಷ್ಟಂ. ಆಚಾರ್ಯರ ಮಾತು, ಈ ಸ್ತೋತ್ರ ಹೇಳಿ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನಾ ಅದನ್ನೇ ಅಂದ್ಕೊಂಬುದಿಲ್ಲ, ಇನ್ನೇನಾಗುತ್ತೆ ನಮಗೀಗ? ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಆಶ್ವಾಸ್ತ್ರ ಯಾರು ಕೊಡ್ತಾರೆ ಲೆಕ್ಕ ಹಾಕಿ ನೋಡೋಣಂತೆ, ಯಾರು ಗೊತ್ತೇನೋ ಅವರು, ಅವ್ರು ಕೊಟ್ಟರೆ ಪರಮಾತ್ಮ ಎಷ್ಟನ್ಬೇಕಂತ ಮಹಾನುಭಾವರವರು. ಅಂತ ಸ್ತೋತ್ರ ಬಿಟ್ಟುಬಿಟ್ಟಿದ್ದೆ ಸಿನಿಮಾ ಹೇಳ್ಕೊಂಡು ಹಾಡ್ತಾರೆ ಮಕ್ಕಳು, ಎಷ್ಟು ಸಂಕಟಾಗುತ್ತೆ ಯೋಚನೆ ಮಾಡಿ ನೋಡೋಣಂತೆ. ಸಿನಿಮಾ ಹೇಳ್ಕೊಂಡು ಏನೋ ಹಾಡ್ಕೊಂಡು ಕಾಲ ಕಳೀತಾರಲ್ಲ, ದ್ವಾದಶ ಸ್ತೋತ್ರ ಇಲ್ಲ, ವಿಠು ಸಹಸ್ರಾಮ ಸ್ತೋತ್ರ ಇಲ್ಲ, ಯತಂತೆ ಸ್ತೋತ್ರ ಇಲ್ಲ, ಪುರುಷ ಸೂಕ್ತಾದಿಗಳಿಲ್ಲ, ಹರಿದಾಸರ ಹಾಡುಗಳಿಲ್ಲ, ಈ ಮನೆಗಳೇನದೆಲ್ಲ ಕೂಡ. ಇವತ್ತು ಬಂಧು ವಿಜಯ ಕೇಳಿದವರಿಗೆ ಎಷ್ಟು ಸಂಸ್ಕಾರ ಬರ್ತದೆ ಯೋಚನೆ ಮಾಡಬೇಕು. ದ್ವಾದಶ ಸ್ತೋತ್ರವಂತ ಅತ್ಯುತ್ತಮವಾದ ಸ್ತೋತ್ರವನ್ನ ಆಚಾರ್ಯ ಹೇಳುತ್ತಾರೆ, ಪಠತಃ ಪ್ರಿಯತೆ ಹರಿಹಿ, ಭಜನೆ ಯಾರು ಪಠನೆ ಮಾಡ್ತಾರೋ ಹರಿ ಪ್ರಸನ್ನನಾಗಿಬಿಡ್ತಾನೆ. ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞಾಭಿಧಾಯುಜ ಕೃತಂ ಹರ್ಯಷ್ಟಕಂ ಭಕ್ತ್ಯ ಪಠತಃ ಪ್ರಿಯತೆ ಹರಿಹಿ ಪಠನ್ ಆನಂದ ತಾಮಿಯಾತ್. ಎಷ್ಟು ವರ್ಣನೆ ಮಾಡ್ತಾರೆ ಅದಕ್ಕೆ. ಬ್ರಹ್ಮಸೂತ್ರ ಭಾಷೆಗೆ ಫಲಶ್ರುತಿ ಹೇಳಿಲ್ಲ, 128 ಶ್ಲೋಕ ಫಲಶ್ರುತಿಯೇ ಎಂಥ ಶ್ಲೋಕ ಹೇಳ್ತಾರೆ ಆಚಾರ್ಯರು. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ನಮ್ಮ ಜನ ಓದಬೇಕು, ಅದನ್ನ ಮಕ್ಕಳಿಗೆ ಹೇಳಬೇಕು, ಆಗ ಮನೆ ರೀತಿನೇ ಬೇರೆ ಆಗಿಬಿಡ್ತದ, ಮನೆ ನಂದನವನ ಆದಾಗ ಆಗ್ತದೆ. ಆನಂದ ತೀರ್ಥರ ಗ್ರಂಥ ಹೇಳಿದ ಮೇಲೆ ಅಲ್ಲಿ ಕೆಟ್ಟ ಪದಾರ್ಥ ಬರೋ ಚಾನ್ಸಸ್ ಇರೋದಿಲ್ಲ. ಸೇವೆ ಮುಗಿತಂತೆ, ಅಲ್ಲಿಂದ ಪಾದಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ, ಮಧು ವಿಜಯ ಹೇಳುತ್ತದೆ ಅವರಿಗೆ ಸ್ವಪ್ನ ಆಯ್ತು ಅಂತ ಹೇಳೋದಿಲ್ಲ, ಏನಾಯ್ತು ಅಂತ ಹೇಳೋದಿಲ್ಲ, ಸೀದಾ ಹೊರಟುಬಿಟ್ರು ಮನೆಗಟ್ಟೆ. ನಾವು ಮಾಡದೇ 7 ದಿವಸ ಕನಸು ಬರಬೇಕು, ರಾಯರೇ ಬರಬೇಕು, ಮಂತ್ರಾಕ್ಷತೆ ಕೊಡಬೇಕು, ತಲೆ ಮೇಲೆ ಕೈ ಇಟ್ಬಿಟ್ಟು ಪುತ್ರ ಪೌತ್ರ ಅಂತ ಶುರು ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಅವ್ರ ಕಥೆ ಕೇಳಿದ್ರೆ ಗೊತ್ತಾಗ್ತದಾಗ ಸೇವೆ ಸಾರ್ಥಕ ಅಂತ ಹೇಳೋದಕ್ಕೆ ಯಾರು ಕಣ್ಣಿಗೆ ಕಾಣಬೇಕಾಗಿಲ್ಲ. ಕಂಡ್ರೆ ಪರವಾಗಿಲ್ಲ, ತಪ್ಪೇನಿಲ್ಲ, ಕಾಣಬೇಕು ಅಂತೇನೂ ಇಲ್ಲ. ಶಾಸ್ತ್ರ ಹೇಳ್ತದೆ ನಿರ್ವಿಘ್ನ ಸೇವೆ ಮುಗೀತು ಅಂದ್ರೆ ದೇವರು ಸ್ವೀಕಾರ ಮಾಡಿದ್ದಾನೆ ಅಂತ ಅರ್ಥ. ಮತ್ತೇನು ಯೋಚನೆ ಮಾಡೋ ಕಾರಣನೇ ಇಲ್ಲ. ಲೈಟ್ ಬಿಲ್ ಕೊಟ್ಟಿರ್ತೇವೆ, ಹೋಗಿ ಬಂತ ಸಾರ್ ಅಂತ ಕೇಳ್ತೇವಾ? ಅದು ಮತ್ತೆ ಹರಿಯಲು ಸಾಕಲಿಲ್ಲ ಅಂದ್ರೆ ಮುಟ್ಟಿದೆ ಅಂತ ಅರ್ಥ. ಡಿಸ್ಕನೆಕ್ಟ್ ಮಾಡಲಿಲ್ಲ ಅಂದ್ರೆ ಮುಟ್ಟಿದೆ ಅಂತ ಅರ್ಥ ಅಷ್ಟೇ. ನಾವು ಹೋಗಿ ಯಾರು ಕೇಳೋದಕ್ಕೆ ಹೋಗೋದಿಲ್ಲ, ನೀರು ಬರ್ತಿದೆ, ಲೈಟ್ ಬರ್ತಿದೆ ಅಂದ್ರೆ ಬಿಲ್ ಪೇ ಆಗಿರೋ ಸರಿಯಾಗಿ ಹೋಗಿದೆ ಅಂತ ಅರ್ಥ. ನಾವು ಸನ್ಯಾನ ಸರಿಯಾಗಿ ಮಾಡಕ್ ಬರ್ತಾ ಇದೆ, ದೇವ್ರ ಪೂಜೆ ಮಾಡ್ತಾ ಇದ್ದೇವೆ ಅಂದ್ರೆ ದೇವ್ರು ಮೆಚ್ಚುತ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲವರು ನೀರೇ ಬರೋದಿಲ್ಲ, ಮಾಡೋ ಬುದ್ಧಿನೇ ಕೊಡೋದಿಲ್ಲ ದೇವರು. ಆದ್ರೆ ಫಲವನ್ನು ಬೇರೆ ರೀತಿ ಯೋಚನೆ ಮಾಡಬೇಕು ಯಾವಾಗಲೂ ಕೂಡ. ನಾವು ಹಾಗಲ್ಲ, ಏನ್ ಮಾಡಿದ್ವಿ ಸೇವೆ ಆದ್ರೆ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬಿಟ್ಟಿ ಅಂತ ಹೋಗ್ಬಿಡ್ತಾರೆ, ಹಾಗೆಲ್ಲ ಹೋಗಬಾರದು. ನಿರ್ವಿಘ್ನವಾದ ಸೇವೆ ಫಲ ತಗೊಂಡಿದ್ದಕ್ಕೆ ದೇವರು ಒಪ್ಪಿದ್ದಕ್ಕೆ ಸೂಚನೆ ಅಂತ ಅರ್ಥ. ಮಧು ಇದೆ ಪ್ರಾಕ್ಟಿಕಲ್ ವರ್ಕ್, ಅದು ಒಂದು ನಮ್ಮನ್ನು ಇಲ್ಲದ ಭರವಸೆ ಕೊಡಕ್ಕೆ ಹೋಗೋದಿಲ್ಲ. ನೀವು ಸೇವೆ ಸೂತ್ರದ ಫಲ ಸಿಕ್ಕರೂ ಭಾರಿ ಸಂತೋಷ, ಸೇವೆ ನಡೆದರೆ ಭಾರಿ ಪುಣ್ಯ. ಅಷ್ಟೋತ್ತರ ಮಾಡಬೇಕು ಅನ್ಕೊಂಡ ಮಾಡ್ಕೊಂಡ ಸಕ್ಸಸ್ಫುಲ್ ಅಂತ ಅರ್ಥ. ವಿಷ್ಣು ಸಹಸ್ರಾಮ ಹೇಳ್ದ ಸಕ್ಸಸ್ಫುಲ್, ಒಂದು ಏಕಾಸಿನ ಬಿಟ್ಟಕ್ಕೆ ಬಿಟ್ಟಿಲ್ಲ ಅವನು, ದೇವ್ರು ಮೆಚ್ಚುತ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲ ಹೋದ್ರೆ ಡಾಕ್ಟರ್ ಹೇಳ್ತಾರೆ ಇನ್ನೊಂದು ಜನ ಏಕಾಸಿ ಮಾಡಬೇಡ, ನೀನು ಖುಷಿ ಆಗ್ತದೆ ಸದ್ಯ ತಪ್ಪಲ್ಲಪ್ಪ ಅಂತೇಳಿ ಆಗಬಾರದು. ನಾನು ಸ್ವರ್ಗಕ್ಕೆ ಹೋಗೋದಿಲ್ಲ, ಮೋಕ್ಷನೇ ಸಿಗೋದಿಲ್ವಲ್ಲ ಅಂತ ದುಃಖ ಪಡಬೇಕಾಗ. ನಮ್ಮ ಜನ ಆರೋಗ್ಯ ಯಾಕೆ ನೋಡ್ಕೋಬೇಕು ಗೊತ್ತಾ? ಏಕಾಸಿ ಮಾಡೋ ಶಕ್ತಿ ಉಳಿಲಿ ಅಂತಾರು ನೋಡ್ಕೋಬೇಕು. ಚಾತುರ್ಮಾಸ್ಯ ಮಾಡೋ ಶಕ್ತಿ ದೇವರು ಕೊಡಲಿ ಅಂತ, ನಮ್ಮ ದೇಹ ಅಲ್ಲ ಇದು, ಒಂದು ಈ ದೇಹ ನಿನ್ನ ತೇರು ಅಂತ ದಾಸರು ಕೊಂಡಾಡಿದ್ದಾರೆ. ಮಧ್ಯಗೇಹರ ಕಥೆ ಬಹಳ ಅಪೂರ್ವವಾದ ಕಥೆ ಅದು. ಅವರ ಸಾಧನ ಮಾರ್ಗ ನಮ್ಮ ಜೀವನಕ್ಕೆ ಅತ್ಯುತ್ತಮವಾದಂತಹ ದಿಗ್ದರ್ಶನ ಮಾಡತಕ್ಕಂಥ ಕಥೆ ಅದು. ಅವರು ವಾಪಸ್ ಹೋದ್ರು, ವಾಸ ಮಾಡ್ತಾ ಇದ್ದಾರೆ, ಸೂಚನೆ ಆಗಲಿಲ್ಲ, ಬೇರೆ ಸೂಚನೆ ಆಯಿತು, ಹೆಂಡತಿ ಗರ್ಭಿಣಿ ಆಗಿಬಿಟ್ಟಿದ್ದಾರೆ, ಇನ್ನೇನು ಸೂಚನೆ ಬೇಕು ಅದಕ್ಕಿಂತ ಕೂಡ. ಈಗ ಹೇಳ್ತಾರೆ, ಋತುಕಾಲದೊಳಗೆ ಗರ್ಭವನ್ನು ಧರಿಸಿದಾಕೆ ಗರ್ಭಿಣಿ ಆಗೇ ಬಿಟ್ಟಿದ್ದಾಳೆ, ಗರ್ಭ ವೃದ್ಧಿ ಆಗ್ತಾ ಇದೆ. ತಂ ಪೂರ್ವಪಕ್ಷ ಶಿತಬಿಂಬ ಮಿವ ಪ್ರವೃದ್ಧಂ, ಒಳ್ಳೆ ಕಾಂತಿ ಕಾಣ್ತಾ ಇದೆ ಮುಖದೊಳಗೆ. ಗರ್ಭಿಣಿಯ ಮುಖದಲ್ಲಿ ಎಂಥ ಕಾಂತಿ ಕಾಣುತ್ತೋ ಅಂತ ಕೂಸು ಬಗು ಒಳ ಕೂತಿದೆ ಅಂತ ಅರ್ಥ ಅಂತ ಹೇಳ್ತಾರೆ. ಕೆಟ್ಟ ಕೆಟ್ಟ ಸಿನಿಮಾಕ್ಕೆ ಹೋಗ್ಬೇಕು ಅಂತ ಬಂದ್ರೆ ಕೆಟ್ಟ ಚೇತನ ಹುಟ್ಟುತ್ತಾನೆ ಅಂತ ಅರ್ಥ. ಉಪನ್ಯಾಸಕ್ಕೆ ಹೋಗ್ಲಿಕ್ಕೆ ಅಂತ ಬಂದ್ರೆ ಒಳ್ಳೆ ಮಗು ಹುಟ್ಟುತ್ತಾ ಇದೆ ಅಂತ ಅರ್ಥ. ದೇವ್ರ ಪ್ರಸಾದ ಬೇಕು ಅಂದ್ರೆ ಒಳ್ಳೆ ಮಗು ಅಂತ ಅರ್ಥ. ಇಲ್ಲದೆ ಹೋದ್ರೆ ಕೆಲ ಆ ಗರ್ಭದಲ್ಲಿದೆ ಏನೇನೋ ಆಗ್ತಿರುತ್ತೆ, ಬಹಳ ಇಂಪಾರ್ಟೆಂಟ್ ಅದು. ಇದು ನಮ್ಮ ಶಾಸ್ತ್ರ ಬಹಳ ಅಪೂರ್ವ ಅದು, ಒಂದು ಅಪೂರ್ವ ಸಿದ್ಧಿಯನ್ನು ಕೊಡ್ತಕ್ಕಂಥ ರೀತಿ ಬಂದು ಸರಿಯಾಗಿ 9 ತಿಂಗಳು ತುಂಬಿದೆ. ಇನ್ನೇನು ಮಧ್ವಾವತಾರವಾಗಬೇಕು, ಗಂಟೆ ಬರೆಸ್ತಾ ಇದೆಯಲ್ಲ. ಸಂತುಷ್ಟತಾಂ ಸಕಲ ಸನ್ನಿಕರೈ ರಸದ್ಭಿ ಘೋಷಿ ಆಯ್ತಂತ ಆ ಕಾಲಕ್ಕೆ ಸರಿಯಾಗಿ ಮಧ್ವಾತಾರ, ಸರಿಯಾಗಿ ದೇವದುಂಧುಗಳು ಮಡಗಿದುವಂತ ಆಚಾರ್ಯ ಅವತಾರ ಕಾಲಕ್ಕೆ. ಹಾಗೆ ಅವತಾರ ಮಾಡ್ತಾ ಇದ್ದಾರೆ, ವಿಚಿತ್ರವಾದ ಅವತಾರ, ಅಂತ ಅವತಾರ ಯಾವ ಆಚಾರ್ಯರು ಮಾಡಿಲ್ಲ, ಅಂತ ಅವತಾರ ಮಾಡ್ತಾ ಇದ್ದಾರೆ. ಗರ್ಭದಲ್ಲಿ ಆಚಾರ್ಯರು ಕೂತೇ ಇಲ್ಲ, ಇದು ಬಹಳ ಆಶ್ಚರ್ಯ ಅಂತ ಕೇಳಿ. ಗರ್ಭ ಪ್ರವೇಶರೇ ಆಚಾರ್ಯ ಮಾಡಿಲ್ಲ. ಗರ್ಭ ಬೆಳೀತಲ್ಲ ಅಂದ್ರೆ ಯಾವುದೋ ಒಬ್ಬ ಜೀವ ಕೂತಿದ್ನಂತಲ್ಲಿ, ಯಾವುದೋ ಒಬ್ಬ ಜೀವ ಕೂತಿದ್ದ, ಇನ್ನೇನು ಹುಟ್ಟೋ ದಿವಸದವರೆಗೂ ಕೂತಿದ್ದ, ಯಾವಾಗ ಆಕೆ ಯಾವತ್ ದ್ವಿಜೇಂದ್ರ ವರಿತಾ ಸುಷುವೇತ್ರ ತಾವತ್ ಆಕೆ ಹರಿಗೆ ಆಗ್ತಾ ಇದೆ, ಆಗ ವಾಯುದೇವರು ಇಲ್ಲಿಲ್ಲೇ ಭೂಲೋಕದಲ್ಲೇ ಇಲ್ಲ ಅಲ್ಲಿಂದ ಬರ್ತಾ ಇದ್ದಾರಂತವ್ರು, ಸತ್ಯಲೋಕದಿಂದ ಹೊರಟ್ರಂತಾಗ. ಹೊರಟು ಬಿಟ್ಟು ಸತ್ ಅಂಸೇನ ವಾಯುರವತೀರ್ಯ ಸಾರೂಪ್ಯ ಪೀಠೆ ವಿಷ್ಣು ಪ್ರಣಮ್ಯ ಭವನಂ ಪ್ರೇಯೌ ತದೀಯಂ. ಬಂದು ಎಲ್ಲಿಡಿದ್ರಂತ ಗೊತ್ತಾ ಅವರು, ಅನಂತೇಶ್ವರು ಮುಂದೆ ಇಳಿತಾ ಇದ್ದಾರೆ ಆಚಾರ. ಅಲ್ಲೇ ಲ್ಯಾಂಡ್ ಮಾಡಿದ ಜಾಗ ಅದು ಒಂದು. ಮುಂದಿಡಿದು ನಮಸ್ಕಾರ ಮಾಡಿದಂತ ಅನಂತೇಶ್ವರನಿಗೆ, ಗರ್ಭ ಪ್ರವೇಶ ಮಾಡ್ತಾ ಇದ್ದೇನೆ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತ ಬಂದಿರಂತೆ. ಅವರಿಗೆ ಸಮುದ್ರ ಹಾರಬೇಕಾದ್ರೂ ವಿಷ್ಣು ಸ್ಮರಣೆನೆ, ಇಲ್ಲೂ ವಿಷ್ಣು ಸ್ಮರಣೆನೆ. ವಾಯುಸ್ತುತಿ ಉದ್ದಾರಿ ಗೊತ್ತಿರ್ತದಾಗ. ಭೂತ್ವಾ ಕ್ಷೇತ್ರೇ ವಿಶುದ್ಧೇ ಯುಜ ಗುಣ ನಿಲಯೇ ರೂಪ್ಯ ಪೀಠಾಭಿಧಾನೇ, ಆ ಸ್ತೋತ್ರದ ಅರ್ಥ ಅದನ್ನೇ ನಾನೇ ಪಂಡಿತಾಚಾರ್ಯ ಬರೀತಾರೆ. ಮೊದಲ ಅವತಾರ ಮಾಡಿದ್ದು ಉಡುಪಿಯೊಳಗೆ, ಅಲ್ಲಿಂದ ಪಾಜಕಕ್ಕೆ ಬರ್ತಾ ಇದ್ದಾರೆ. ತಮಾಷೆ ಹಾಕಿ ಹೆರಿಗೆ ಆಗ್ತಾ ಇದೆ, ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸತ್ಯಲೋಕದಿಂದ ಅವರು. ಏನ್ರಿ ಇಷ್ಟು ಲೇಟ್ ಆಗೋದಿಲ್ವಾ ಅಂದ್ರೆ ಯಾರು ಗೊತ್ತಾ ಅವರು, 50,000 ಯೋಧರಿದ್ರು ಕಣ್ಣು ಮುಚ್ಕಂತೇಲಿ ಹೋಗಿ ಬಂದವರು ಅಂತ ಮಹಾನುಭಾವರು ಫಾಸ್ಟೆಸ್ಟ್ ಬಂದು ಆಗ ಎಂಟರ್ ಆಗ್ತಾ ಇದ್ದಾರಂತೆ, ದೇಹದೊಳಗೆ ಎಂಟರ್ ಆಗ್ತಾ ಇದ್ದಾರೆ. ಅದರೊಳಗೆ ತಾವು ಪ್ರವೇಶ ಮಾಡ್ತಾ ಒಳಗೊಬ್ಬ ಜೀವ ಕೂತಿದ್ನಲ್ಲ, ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ರಾಜೇವ ಸತ್ವರವರಂ ಭುವನಾಧಿ ರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಅದನ್ನು ಹೊರಗಾಕಿ ತಾವು ಒಳಗೆ ಪ್ರವೇಶ ಮಾಡಿದರಂತೆ. ಇದರ ಅರ್ಥ ಏನು ಅಂದರೆ, ಗರ್ಭವಾಸವಿಲ್ಲದ ಜನನ ಆಚಾರ್ಯರಿಗಾಯಿತು, ಗರ್ಭವಾಸವೇ ಆಚಾರ್ಯರಿಗಿಲ್ಲ. ನಮಗೊಂದು ಪ್ರಶ್ನೆ ಇದು, ಏನು ಗರ್ಭವಾಸ ಇಲ್ಲ ಅಂತ ಯಾಕೆ ಅಷ್ಟು ಒತ್ತು ಹೇಳೋದಕ್ಕೆ ಹೋಗ್ತೀರಿ, ನಮ್ಮಂತೆ ಹುಟ್ಟಿರುವಂತೆ ಯಾತಕ್ಕೆ ಕೇಳಬಾರದು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಹಾಗೆ ಹೇಳದೆ ಹೋದ್ರೆ ತಪ್ಪಾಗ್ತದೆ, ಅವ್ರ ಗರ್ಭವಾಸ ಇಲ್ಲ. ಯಾಕೆ ಅಂದ್ರೆ ಅವರು ತತ್ವೋಪದೇಶ ಮಾಡ್ತಾ ಇದ್ದಾರೆ, ನಾವು ಕೇಳಿ ಅಂತ ಹೇಳ್ತಾರೆ, ಕೇಳಿದ್ರೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಜ್ಞಾನ ಬಂದ್ರೆ ಏನಾಗುತ್ತೆ ಅಂದ್ರೆ, ಕೃಷ್ಣಾವರ್ತನ ಆಚಾರ್ಯ ಬರೀತಾರೆ, ಮಾತು ಪಯೋಧರ ರಸಂ ನ ಪುನಃ ಪಿಬಂತಿ, ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ, ತಾಯಿ ಗರ್ಭ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾರು ಜ್ಞಾನ ಸಂಪಾದನೆ ಮಾಡ್ತಾರೋ ಅವ್ರು ಹುಟ್ಟೋದೇ ಇಲ್ಲ. ದೇವತೆ ಹುಟ್ಟಿದ್ರೆ ಗರ್ಭವಾಸವನ್ನು ಮಾಡೋದಿಲ್ಲ, ಹಾಗೆ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಗರ್ಭವಾಸವನ್ನು ಮಾಡದೆ ಹುಟ್ಟುತ್ತಾ ಇದ್ದಾರೆ ಅಂದ್ರೆ, ನಾವು ಗರ್ಭವಾಸ ತಪ್ಪಿಸಿಕೊಳ್ಳಬೇಕು ಅಂತ ಸಾಧನೆ ಮಾಡ್ತಾ ಇದ್ದೇವೆ, ಶಾಸ್ತ್ರ ಓದ್ತಾ ಇದ್ದೇವೆ, ಆಚಾರ್ಯ ಶಾಸ್ತ್ರ ಬರೀತಾ ಇದ್ದಾರೆ. ಗರ್ಭವಾಸ ಅವರಿಗೆ ಇದ್ರೆ ಅವರು ಶಾಸ್ತ್ರ ಓದಿ ನಾವೇನು ಗರ್ಭವಾಸ ಕಳ್ಕೋತೇವೆ, ಈ ಮಧ್ಯೆ ಡಾಕ್ಟರ್ ಹತ್ರ ಹೋದನಂತೆ, ಡಾಕ್ಟರ್ ಎರಡೆರಡು ಕಳಿಸ್ತೇವೆ ಅಂತ ಹೇಳಿ, ಅವನು ಹೇಳಿದ ನಾಲ್ಕು ಜನ ಬಂದಿದ್ದೀರಲ್ಲ ಯಾರಿಗೆ ಔಷಧಿ ಕೊಡಲಿ ಅಂತೇಳಿ. ಅಂದ್ರೆ ಪೇಷಂಟ್ಗಿಂತ ಡಾಕ್ಟರೇ ಡೇಂಜರಸ್, ಡಾಕ್ಟರ್ ವರ್ಸ್ ಕಂಡೀಷನ್ ತಗೊಂಡು ಏನ್ ಮಾಡ್ಬೇಕು ಇದರಿಂದ ಅಂದ್ರೆ, ನಮ್ಮ ಗುರುಗಳು ಗರ್ಭವಾಸ ತಪ್ಪಿಸ್ಲಿಕ್ಕೆ ಅಂತ ಬಂದ ಮೇಲೆ ಅವ್ರಿಗೆ ಗರ್ಭವಾಸ ಇರಬಾರ್ದಲ್ಲ, ಸಿಂಪಲ್ ಲಾಜಿಕ್ ಅದು. ಉಳಿದವರಿಗೆಲ್ಲ ಕಥೆ ಇಲ್ಲ, ಗರ್ಭವಾಸ ಅನುಭವಿಸಿದವರೇನೆ, ಆಚಾರ್ಯರು ಮಾತ್ರ ಗರ್ಭವಾಸ ಇಲ್ಲದೆ ಬಂದವರು. ಅಂದ ಮೇಲೆ ಅವ್ರ ವೈಭವ ಏನು ಅಂತ ಗೊತ್ತಾಗ್ತದ. ಯಾರ ಅಂಗಡಿ ಹೋದ, ಮನೆ ತುಂಬಾ ಇರುವೆ ಆಗಿಬಿಟ್ಟಿದೆ, ಇರುವೆ ಕೊಲ್ಲೋ ಔಷಧಿ ಕೊಡಿ ಅಂತ ಕೇಳಿದ. ಅವನು ತಗೊಂಡ್ ಬಂದ, ಇಷ್ಟು ದುಡ್ಡು ತೆಗೆಸ್ಕೊಂಡ ತಂದ್ಕೊಟ್ಟ, ತಂದ್ಕೊಟ್ಟ ಚೆನ್ನಾಗಿ ಜಾಡಿಸಿಕೊಟ್ಟ, ನೋಡ್ತಾನೆ ಇರುವೆ ಹತ್ತಿದೆ ಅದಕ್ಕೆ. ಅರ್ಥ ಆಗ್ತದಾಗ, ಅದು ಇರುವೆ ಕೊಲ್ಲೋ ಔಷಧಿ ಇರುವೆ ಹತ್ತಿದ್ರೆ ಸಕ್ಕರೆ ಆಗುತ್ತೆ, ಇರುವೆ ಕೊಳ್ಕೊಳ್ಳೋ ಔಷಧಿ ಆಗುತ್ತಾಗ. ಅದು ನಿಮ್ ಗುರುಗಳಿಗೆ ಹಣೆ ಬರ ಹೀಗಿದ್ರೆ ನಮ್ಮನೇರು ಉದ್ಧಾರ ಮಾಡ್ತಾ ಕೇಳ್ತೇವೋ ಇಲ್ಲ ನಾವೀಗ. ಇದು ಬಹಳ ಮುಖ್ಯ. ಇದು ಒಂದು ಗುರುಗಳನ್ನ ಆರಿಸ್ಕೋಬೇಕಾದ್ರೆ ಪರೀಕ್ಷೆ ಮಾಡಬೇಕು. ಗುರುಗಳು ಹೇಗೆ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಇವತ್ತು ಕೇಳೋದಕ್ಕೆ ಹೋದ್ರೆ ಪದೀತಿ ಆಗಿಬಿಡತ್ತೆ, ಸರಿಯಾಗಿ ಕೇಳಿದ್ರೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಪರಿಶುದ್ಧವಾದ ಹುಟ್ಟಿರಬೇಕು, ಎಲ್ಲರೂ ಪೂಜ್ಯರಾಗೋದಿಲ್ಲ ಅವರು. ಅದಕ್ಕೋಸ್ಕರ ನಾವು ಮಧ್ವಾಚಾರ್ಯರಂತೆ ಯಾರ ಜನನವೂ ಆಗಿಲ್ಲ. ಭೀಮಸೇನೆ ಗರ್ಭವಾಸ ಇಲ್ಲ, ಹನುಮಂತೇವರಿ ಗರ್ಭವಾಸ ಇಲ್ಲ, ಮಧ್ವಾಚಾರ್ಯ ಗರ್ಭವಾಸ ಇಲ್ಲ. ಅದಕ್ಕೆ ಬಡಿತಾ ಸೂಕ್ತ ಹೇಳುತ್ತದೆ, ಅಹಿಂಸ್ಯಮಾನ ಉರ್ವಿಯಾ ವಿವಾವೃಧೇ. ವಜ್ರಾಸ್ವಾಮಿಗಳು ಬರೀತಾರೆ, ಗರ್ಭದೋಷವಿಲ್ಲದೇನೆ ಗರ್ಭವಾಸವಿಲ್ಲದೇನೆ ಯಾವ ದುಃಖ ಇಲ್ಲದೇನೆ ಆಚಾರ ಅವತಾರವನ್ನು ಮಾಡಿದ್ದಾರೆ. ಅವರಿಗಂತ ನಾವು ಓದಿದ್ರೆ ನಮಗೆ ದೇವರಂತ ಅನುಗ್ರಹವನ್ನು ನಮ್ಮ ಶಕ್ತಿ ಇದ್ದಷ್ಟು ಮಾಡಿಕೊಡ್ತಾನೆ, ನಮ್ಮ ಯೋಗ್ಯತೆ ಇದ್ದಷ್ಟು ಮಾಡ್ತಾನೆ. ಅದಕ್ಕೆ ಮಧ್ವ ವಿಜಯ ಕೇಳೋದು ಅಂದ್ರೆ ಎಷ್ಟು ಪುಣ್ಯಕರವಾದ ಕಥೆ ಅಂತ ಅರ್ಥವಾಗ್ತದೆ. ಮಧ್ವಾವತಾರವಾಗಿದೆ ಇವತ್ತು, ನಾಳೆಯಿಂದ ಅವರ ಬಾಲಲೀಲೆಗಳು, ಅವರ ಸನ್ಯಾಸದ ಕ್ರಮ, ಅವರ ಪೀಠಾರೋಹಣ, ಅವರ ಯಾತ್ರೆಗಳು, ಅವರ ಗ್ರಂಥ ರಚನೆ ಮೊದಲಾದವುಗಳನ್ನ 6 ದಿವಸಗಳಲ್ಲಿ ಸರಿಯಾಗಿ 6:30 ಪ್ರಾರಂಭ ಮಾಡಿ, ಇವತ್ತು ಸ್ವಲ್ಪ ಶುರುವಾಗಿ ತಡವಾಯಿತು, ಬಿಡೋ ತಡವಾಗಿದೆ, ನಾಳೆಯಿಂದ ಸರಿಯಾಗಿ 6:30 ಪ್ರವಚನ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯತ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.